യജിതം തൗ ഭക്താനാം അസ്മാക്കം നൃഹരേ ഹരേ സദാസുകാര്യം കാര്യജ്ഞ പ്രളയർക്കായുധ പ്രഭ ഹരികഥാമൃത സാര ഗുരുകള കരുണദിന്ദാപണിത് പേളുവി പരമഭഗവത് ഭക്തരിതനാദരതി കേളുവതു ആദരതി കേളുവതു ഇത് സെവൻറ്റീൻ പദ്യ മാതൃകാസന്ധ്യ സെവൻറ്റീൻ പദ്യക്കെ നാവ് നൈൻ പ്ലസ് സെവൻ ഏഴധിക നവ അത് തൊക്കൊണ്ടു ಸಿಕ್ಸ್ಟೀನ್ ಅಂತ ಕೊಟ್ಟು ಇದು ಸಮ್ಮರೈಸಿಂಗ್ ಅಂತ ಒಂದು ಮುಖ ನೋಡಿದೀವಿ. ಇದು ಸಂಕಷ್ಣ ಒಡೆಯರು ಬೇಸ್ಡ್ ಪ್ರಿಂಟೆಡ್ ಬುಕ್ ಅಲ್ಲಿ ಅದಕ್ಕೆ ಬೇರೆ ನೈಂಟೀಸ್ ಇದು ಹ್ಯಾಕ್ ತಕೊಂಡಿದ್ದಾರೆ ಅಂದ್ರೆ ಏಳದಿಕ್ಕೆ ನವ ಅಂಬೋದನ್ನ ಸೆವೆನ್ ಓವರ್ ನೈಂಟಿ ಅಂತ ತಕೊಂಡಿದ್ದಾರೆ. ನೈಂಟಿ ಸೆವೆನ್ ಅಂತ ಅವ್ರು ಮಾಡಿದ್ದಾರೆ. ಈ ನೈಂಟಿ ಸೆವೆನ್ ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ ಅವ್ರು ಹೇಗೆ ಸಮ್ಮರೈಸ್ ಮಾಡ್ತಾರಂದ್ರೆ ಇದನ್ನು ನೆಕ್ಸ್ಟ್ ಪದ್ಯವನ್ನು ಒಟ್ಟಿಗೆ ನಾವು ಫಸ್ಟ್ ನೋಡಿದ್ವಿ ಏನು ಅಂದ್ರೆ ಹಿಂದೆ ಇಷ್ಟು ತನಕ ಬಂದಿದ್ದ ರೂಪಗಳನ್ನ ಸಂಗ್ರಹ ಮಾಡಿ ಅಜ ನೈನ್ ಪ್ಲಸ್ ಸೆವೆನ್ ಅಂತ ತಕೊಂಡಿದ್ದಾರೆ ಸಿಕ್ಸ್ಟೀನ್ ಅಂತ. ಸಂಕರ್ಷಣ ಒಡೆಯರು ಹ್ಯಾಕೆ ತಕೊಂಡಿದ್ದಾರೆ ಅಂದ್ರೆ ಇಷ್ಟು ಅವರು ಈ ಸೆವೆಂಟೀನ್ ಪದ್ಯವನ್ನು ಏಯ್ಟೀನ್ ಪದ್ಯಕ್ಕೆ ಒಂದು ಪ್ರಿಫೇಸ್ ತರ ತಕೊಂಡಿದ್ದಾರೆ. ಅದಕ್ಕೆ ಇವರು ನೈಂಟಿ ಸೆವೆನ್ ನೆಕ್ಸ್ಟ್ ಪದ್ಯದಲ್ಲಿ ಹಂಡ್ರೆಡ್ ಅಂಡ್ ಫೋರ್ ಬರುತ್ತೆ, ಇಲ್ಲಿ ನೈಂಟಿ ಸೆವೆನ್ ಹೇಳ್ತಾ ಇದ್ದಾರೆ. ನೈಂಟಿ ಸೆವೆನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 51 ಅಕ್ಷರಗಳು ಇಷ್ಟು ತನಕ ಬಂತಲ್ಲ, ಇಷ್ಟು ಸಿಕ್ಸ್ಟೀನ್ ಇಟ್ಕೊಳ್ಳೋದಿಲ್ಲ, ಇಷ್ಟು ತನಕ ಬಂದ ಎಲ್ಲವೂ ಸೇರಿಸಿದ್ರೆ 51 ಆಯ್ತು ನಮ್ಗೆ. ಉಳಿದದ್ದು ಅದು ನೆಕ್ಸ್ಟ್ ಸಂಧಿಯಲ್ಲಿ ಇದೆ. ಟೋಟಲಿ ಮಾತೃಕಾನ್ಯಾಸ ರೂಪಗಳು 50 + 1 = 51 ಆಯ್ತು. ಆ 51 ಅನ್ನ ತಕೊಂಡು ಆಮೇಲೆ ಕೇಶವಾದಿ ಭಗವಂತನ ರೂಪಗಳು, ಇದಕ್ಕೆಲ್ಲ ಪ್ರಮಾಣ ಎಲ್ಲಿ ಇದೆ ಅಂದ್ರೆ ಇದಕ್ಕೆ ಪ್ರಮಾಣ ಬಂದು ನಮ್ಗೆ ತಂತಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಯೋಗ ದೀಪಿಕಾ ಮತ್ತು ಪಂಚರಾತ್ರ ಆಗಮವನ್ನು ಉಲ್ಲೇಖ ಮಾಡ್ತಾರೆ. ಸೊ ಅದರಲ್ಲಿ ಇರುವಂತ ರೂಪಗಳನ್ನ ಅಂತ ಇಲ್ಲಿ ತಕೊಂಡಿದ್ದಾರೆ. ಆಚಾರ್ಯರು ಕೊಟ್ಟಿದ್ದ ತಂತ್ರಸಾರ ಸಂಗ್ರಹದಲ್ಲಿ ಎರಡನೇ ಅಧ್ಯಾಯದಲ್ಲಿ ಆಕ್ಚುಲಿ ಇಟ್ ಈಸ್ ಲೈಕ್ ಎಷ್ಟನೇ ಶ್ಲೋಕ, ಏಳನೇ ಶ್ಲೋಕ, 7, 8, 9 ಈ ಮೂರು ಶ್ಲೋಕಗಳಲ್ಲಿ ಇರುವುದು ಅದನ್ನ ಹೇಳ್ತಾರೆ. ಇಲ್ಲಿ ಅವರು ಅದನ್ನ ಪ್ರಮಾಣವನ್ನ ಕೊಟ್ಟು ಫಸ್ಟ್ ಅಜಾದಿ ರೂಪಗಳು 51, ಆಮೇಲೆ ಚತುರ್ವಿಂಶತಿ ರೂಪಗಳು 24, ಆಮೇಲೆ ಏನು ಅಂದ್ರೆ 3 set of 4 ಯಾವುದು ಅಂದ್ರೆ ಆತ್ಮಾದಿ ಅಂದ್ರೆ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ 4, ಅದು ಒಂದು ಸೆಟ್. ಇನ್ನೊಂದು ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅಂದ್ರೆ 4 ರೂಪದ ವ್ಯೂಹವನ್ನ ತಗೊಂಡಿದ್ದಾರೆ. ಆದಮೇಲೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅವಸ್ಥೆಗಳು, ಮೂರು ಅವಸ್ಥೆಗಳು ದಿನಾಗ್ಲೂ ನಮ್ಗೆ ಆಗುತ್ತೆ. ನಾಲ್ಕನೇದು ತುರಿಯ ಅಂಬುದು ನಾವು ಹೊಂದಬೇಕಾದ ಅವಸ್ಥೆ. ಸೊ ಹೀಗೆ ಇದನ್ನಾಕನ್ನ ತಕೊಂಡಿದ್ದಾರೆ. ಸೊ ಇದು ಮೂರು ಗ್ರೂಪ್, ಇಟ್ಸ್ 4 each set of 4. ಸೊ ಅದು 12 ಆಗುತ್ತೆ. ಸೊ 51 + 24 + 12 ಆಗುತ್ತೆ. ಇದು 12 ಆದ ಮೇಲೆ ನಮ್ಮ ದೇಹದಲ್ಲಿ ನಾವು ನೋಡಿದೀವಿ ಆರನೇ ಸಂಧಿಯಲ್ಲಿ ಬರುವಾಗ, ಆರನೇ ಸಂಧಿ ಕೊನೆಯಲ್ಲಿ ಹೇಳುವಾಗ ದಾಸರು ಹೇಳಿದ್ದಾರೆ ಇದನ್ನು, ಪಂಚಮಹಾಯಜ್ಞ ಸಂಧಿಯಲ್ಲಿ ಕೊನೆಯಲ್ಲಿ ಹೇಳುವಾಗ ಈ ದಶಾವತಾರ ಅಂಬೋದು ಏನೋ ಹೊರಗಡೆ ಇರೋದು, ಹೊರಗಡೆ ಬಂದು ಅವನು ಮಾಡಿದ್ದುದನ್ನು ತೊಳ್ಕೋಬೇಡಿ, ನಿಮ್ಮ ದೇಹದಲ್ಲೇ ಇದೆ ಮೂಲ ರೂಪನು ಮನದೊಳಿಹ ಅಂತ ಹೇಳುವಾಗ 10 ರೂಪಗಳು ಇದು ನಮ್ಮ ದೇಹದಲ್ಲೇ ಇದೆ, ಈ ರೂಪಗಳು ಈ 10 ತಗೊಳ್ಳಿ ಅಂತ. ಸೊ ಟೋಟಲಿ ಏನಾಯ್ತು, 51, 24, 12, 10 ಆದ್ರೆ ಟೋಟಲಿ ನಮ್ಗೆ 97 ಬರುತ್ತೆ. ನೈಂಟಿ ಸೆವೆನ್. ಸೊ ಹೀಗೆ ಅವರು 97 ಅಂತ ತಕೊಂಡು ಮೌಳಿಯಲ್ಲಿ ಸಹ ವಾಸುದೇವನು 7 + 9 ಜಾತಿ ರೂಪವ ನವ ಅಂತ ಹೇಳ್ಕೊಂಡು ನವ ಜಾತಿ ರೂಪವ ತಾಳಿ ನವ ಮುಖದೊಳಗೆ ಅಂತ ಹಾಗೆ 97 ಇಟ್ಟುಕೊಂಡು ಟೋಟಲ್ ರೂಪವನ್ನ ಇಟ್ಟುಕೊಂಡು ಬರೆದಿದ್ದಾರೆ. ಅದನ್ನ ಕಂಟಿನ್ಯೂಯೇಷನ್ ಆಗಿ ನೆಕ್ಸ್ಟ್ ಪದ್ಯ ಸೇರ್ಸ್ಕೊಂಡಿದ್ದಾರೆ. ಅಲ್ಲಿ ಇನ್ನು ಅದೇ ಓವರ್ಲ್ಯಾಪ್ ಆಗುತ್ತೆ. 97 ಜೊತೆಲಿ 4 ರೂಪಗಳು ಯಾವುದು ಅಂದ್ರೆ ಇದ್ರಲ್ಲಿ ಸೇರದೇ ಇರುವಂತದ್ದು ವೇದವ್ಯಾಸ ರೂಪವನ್ನ ಇಟ್ಟುಕೊಳ್ತಾರೆ. ವೇದವ್ಯಾಸ ರೂಪ ಯಾವುದಕ್ಕೆ ಅಂದ್ರೆ ವೇದವ್ಯಾಸ ಅವತಾರ ತಾಳಿ ಬಂದ ಅಂಬೋದಕ್ಕೆ ವೇದವ್ಯಾಸ ಇಲ್ಲ. ವೇದವ್ಯಾಸ ಅಂಬೋದು ಭಗವಂತನನ್ನ ತಿಳಿಯಬೇಕಂದ್ರೆ ಆ ವೇದಗಳ ಮೂಲಕವಾಗಿ ತಿಳಿಯಲಿಕ್ಕೆ ಸಾಧ್ಯ ಅವನು, ವೇದ ವೇದ್ಯ ಅವನು. ಸೊ ಆ ವೇದಗಳನ್ನ ಆ ಕಾಲಕ್ಕೆ ತಕ್ಕಂತೆ ಎಷ್ಟೆಷ್ಟು ಓದಬೇಕು, ಏನು ಓದಬೇಕು ಅಂಬೋದನ್ನ ಕೊಟ್ಟು, ಅದನ್ನ ನಿರ್ಣಯ ಮಾಡಲಿಕ್ಕೆ ಸೂತ್ರಗಳನ್ನ ಬರೆದು ಕೊಟ್ಟ ಆ ಜ್ಞಾನ ರೂಪ ಅದು. ನಮ್ಗೆ ಜ್ಞಾನ ಬರಬೇಕಂದ್ರೆ ವೇದವ್ಯಾಸ ರೂಪವನ್ನ, ಐದ್ರಿಯ ರೂಪ ಇದ್ದೇ ಇದೆ, ಇದನ್ನು ಅವತಾರ ಮಾಡಿ ನಮ್ಮಲ್ಲಿ ಅವತಾರ ಮಾಡಿ ತೋರಿಸಿಕೊಟ್ಟ ರೂಪ ವೇದವ್ಯಾಸ ರೂಪ. ಅದನ್ನ ವಿಶೇಷವಾಗಿ ತಿಳ್ಕೊಳ್ಳಿ, ಬಿಕಾಸ್ ಇದು ಇಷ್ಟು ಇದೆ ಅಂದ್ರೆ, ನಮ್ಮ ದೇಹದಲ್ಲಿ ಇದೆಲ್ಲ ಇದೆ ಅಂದ್ರೆ, ಆ ಒಂದು ಸರಿಯಾದ ತಿಳುವಳಿಕೆ ಬೇಕು ಅಂದ್ರೆ ಆ ಒಂದು ವೇದವ್ಯಾಸರ ಗುರು ಗುರು ಅಂತ ನಮ್ಗೆ ನಾಂದಿ ಪದ್ಯದಲ್ಲಿನೂ ಅವರದೇ ಬಂದಿದೆ. ತಿರುಗಾನ ವೇದವ್ಯಾಸರನ್ನ ಮಧ್ಯದಲ್ಲಿ ಹೇಳ್ತಾರೆ, ಅಂದ್ರೆ ಗುರುಮುಖತಃ ಹೋಗ್ಬೇಕು, ಗುರುಗಳಲ್ಲಿ ವೇದವ್ಯಾಸರು ದೇವರು ಬಂದು ನಮ್ಗೆ ಶಿಕ್ಷೆ ಕೊಡ್ತಾನೆ ಅಂಬುದು ನಮ್ಮಲ್ಲಿ ಇದೆ. ಸೊ ಅದಕ್ಕೆ ವೇದವ್ಯಾಸ ರೂಪವನ್ನು ಒಂದು ಇಟ್ಟುಕೊಂಡು, ಆಮೇಲೆ ದತ್ತಾತ್ರೇಯ, ದತ್ತಾತ್ರೇಯ ಎಂಬ ರೂಪ ಯಾಕೆ ಇದೆ? ದತ್ತಾತ್ರೇಯ ಏನು ವಿಶೇಷ ಅಂದ್ರೆ, ದತ್ತಾತ್ರೇಯ ರೂಪ ಅಂಬುದು ಅತ್ರಿ ಮಹರ್ಷಿಗಳು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ವಿಷ್ಣು ಶಿವ ಅಂದ್ರೆ ಬ್ರಹ್ಮ ಅಂದ್ರೆ ಚಂದ್ರ ಇಲ್ಲಿ ಬರ್ತಾನ. ಸೊ ಹೀಗೆ ತನ್ನನ್ನೇ ತಾನು ದತ್ತನಾಗಿ ಅವನು ಕೊಟ್ಟು ಬಿಟ್ಟು ಕೊಟ್ಟಿದ್ದಾನೆ ಆ ಋಷಿ ಪರಂಪರೆಗಳ ಋಷಿ ಮೂಲಕವಾಗೇ ನಮ್ಗೆ ಜ್ಞಾನ ಬರೋದು. ಆ ಋಷಿಯಲ್ಲಿ ಅವನನ್ನ ತನ್ನ ತಾನೇ ಮೂರು ರೂಪಗಳಿಂದ ನಾನು ಸೃಷ್ಟಿ ಇದನ್ನ ತಿಳ್ಕೊ ನೀನು, ಸೃಷ್ಟಿ ಸ್ಥಿತಿ ಲಯ ಇದನ್ನ ತಿಳ್ಕೊ ಅಂತ ಆ ಒಂದು ಮೂರು ರೂಪದಿಂದ ಬಂದದ್ದು. ಅದು ಒಂದಾದ್ರೆ ಅವನು ಕಾರ್ತವೀರ್ಯಾರ್ಜುನ ಮುಂತಾದವ್ರಿಗೆ ಮಾಡಿದ್ದು ಅಂದ್ರೆ ಏನಲ್ಲಿ ಕಾರ್ತವೀರ್ಯಾರ್ಜುನನ ಕಥೆಯನ್ನ ಕೇಳುವಾಗ ಅವನು ದೇವರು ಎಲ್ಲವನು ಸಹಸ್ರ ಬಾಹುಗಳನ್ನ ಎಲ್ಲವನ್ನು ಕೊಡ್ತಾನೆ, ಅವನು ಏನು ಪ್ರಾರ್ಥನೆ ಮಾಡಿ ತಪ್ಪು ಮಾಡಿದಾಗ ನೀನೇ ಬಂದು ಶಿಕ್ಷಣೆ ಮಾಡಬೇಕು ಅಂತನು ಪ್ರಾರ್ಥನೆ ಮಾಡಿದ್ದಾನೆ. ಸೊ ಆದ ಕಾರಣದಿಂದ ದೇವರನ್ನ ನೆನಪು ನಮ್ಗೆ ಯಾವತ್ತು ಇರಬೇಕು ಅಂಬೋದಕ್ಕೆ ದತ್ತಾತ್ರೇಯ ನಮ್ಮಲ್ಲೇ ಪುಟ್ಟಬೇಕು, ನಮ್ಮಿಂದ ಪುಟ್ಟಿ ಬರಬೇಕಾದ ರೂಪ ದತ್ತಾತ್ರೇಯ. ಶಿಂಶುಮಾರ ರೂಪ ಅಂಬೋದು ನಮ್ಗೆ ಕಾಲಚಕ್ರ, ಕಾಲ ನಿಯಾಮಕನಾಗಿ ಆಯಾ ಕಾಲದಲ್ಲಿ ನಮ್ಗೆ ಆಯಾ ಕರ್ಮಗಳನ್ನ ಮಾಡಿ ಆ ಮಾಡಿಸಿ ನಮ್ಮಿಂದ ಮಾಡಿಸಿ ಅದಕ್ಕೆ ಫಲಗಳನ್ನ ಕೊಡೋದು. ಸೊ ಹೀಗೆ ಈ ನಾಲ್ಕು ರೂಪ ಆಯ್ತು, ಆಕ್ಚುಲಿ ಮೂರು ರೂಪ. ನಾಲ್ಕನೇ ರೂಪ ಯಾವುದು ಅಂದ್ರೆ ಸ್ಪೆಸಿಫಿಕ್ ಆಗಿ ನಾಲ್ಕನೇ ರೂಪ ಮೂಲ ರೂಪ ಅಂತ ಹೇಳ್ತಾರೆ. ಮೂಲ ರೂಪ ಅಂತ ಪ್ರಸಿದ್ಧವಾದದ್ದು ಮೂಲ ರೂಪ ನಾರಾಯಣ ಅಂತಾನೆ ಬರುತ್ತೆ ನಮ್ಗೆ, ಬಟ್ ಇಲ್ಲಿ ಮೂಲ ರೂಪ ಅಂತ ಅವರು ಮೂಲ ರೂಪ ಅಂತ ಕೊಡುವಾಗ ನಾರಾಯಣ ರೂಪ ಹೌದು. ಆ ನಾರಾಯಣ ರೂಪವನ್ನ ನಾವು ನಮ್ಮ ನಮ್ಮ ಬಿಂಬ ರೂಪ ಜೊತೆಯಲ್ಲಿ, ಬಿಂಬ ಅಂದ್ರೆ ಪ್ರಾಜ್ಞೆ, ಅದು ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಈ ಪ್ರಾಜ್ಞೆ ಅಲ್ಲಿ ಮೂಲ ರೂಪ ಅಂಬುದು ನಾರಾಯಣ ರೂಪ ಹೌದು, ಬಟ್ ಆ ನಾರಾಯಣ ರೂಪ ಎಲ್ಲಿ ಇರೋ ನಾರಾಯಣ ರೂಪ ಅಂತ ಅಂದ್ರೆ, ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಅಲ್ಲಿ ವಿಗ್ರಹಗಳಲ್ಲಿ ನಾವು ಮಾಡುವಂತ ಪೂಜೆಗಳಲ್ಲಿ ಅಲ್ಲಿ ಆವಾಹನೆ ಇತ್ಯಾದಿ ಮಾಡಬೇಕಂದ್ರೆ ಈ ಒಂದು ಮೂಲ ರೂಪ ಅಂತ ಎಲ್ಲಿ ಇಟ್ಕೊಳ್ಳೋದು ಅಂದ್ರೆ ನಮ್ಮ ಹೃದಯದಲ್ಲಿ ಇರುವಂತಹ ಬಿಂಬ ರೂಪವನ್ನ ಇಟ್ಕೊಳ್ಳೋದು. ಇದೇ ಒಂದು ಪುರೋಹಿತರು ಇರ್ತಾರಂತ ಅಂದ್ಕೊಳ್ಳಿ, ಆ ಪುರೋಹಿತರು ಏನು ಮಾಡ್ತಾರಂದ್ರೆ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಜಾಗಕ್ಕೆ ಮಾಡುವಂಥದ್ದು. ಆವಾಗ ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮ ಬಿಂಬನಲ್ಲಿ ಈ ದೇಹದಲ್ಲಿ ಇರುವಂತಹ ಬಿಂಬ ಈ ಬಿಂಬ ರೂಪವನ್ನು ಇಟ್ಕೊಳ್ಳೋದಿಲ್ಲ, ಸೂರ್ಯನಿಂದ ಬಂದ ರೂಪವನ್ನ, ಸೂರ್ಯನಿಂದ ಸೂರ್ಯನಲ್ಲಿ ಇರುವಂತ ಆ ಸೂರ್ಯ ಸೂರ್ಯನಲ್ಲಿ ಇರುವಂತ ಆ ನಾರಾಯಣನನ್ನ, ಇಲ್ಲಿರೋದು ಪ್ರಾಜ್ಞ ಅಲ್ಲಿರೋದು ಸವಿತ ನಾಮಕ ನಾರಾಯಣ, ಆ ನಾರಾಯಣನನ್ನ ಅಲ್ಲಿ ಕುಡಿಸ್ತಾ. ಸೊ ಇದನ್ನ ಸೇರಿಸಿದಾಗ ಈ ನಾಲ್ಕನ್ನ ಸೇರಿಸಿದಾಗ ಹಂಡ್ರೆಡ್ ಅನ್ ಒನ್ ಆಗತ್ತೆ. ಅದನ್ನ ಇಲ್ಲಿ 97 ಹೇಳ್ಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ ಹಂಡ್ರೆಡ್ ಅನ್ ಒನ್ ತರ್ತಾ ಇದ್ದಾರೆ. ಸೊ ಈ ಕನೆಕ್ಷನ್ ಅನ್ನ ಪ್ರಾಬಬ್ಲಿ ಶಂಕರ್ಷ್ಣ ಒಡೆಯರ್ ಇಟ್ಟುಕೊಂಡು ಬರೆದಿದ್ದಾರೆ ಅಂತ ಕಾಣುತ್ತೆ. ಸೊ ಇದು ಅನದರ್ ವೇ ಆಫ್ ಥಿಂಕಿಂಗ್, ಯಾಕೆ ಓನ್ಲಿ 16 ರೂಪಗಳು, 16 ಮಾತ್ರ ಯಾತಕ್ಕೆ ಎಲ್ಲವನ್ನು ತಕ್ಕೊಳ್ಳಿ ಅಂತ ಇವರು ಇಟ್ಟುಕೊಳ್ಳೋದು. ಅದರ್ ಕಾಮೆಂಟೇಟರ್ಸ್ ಅದು ಮುಖದ ಪ್ರಧಾನವಾಗಿ ಸ್ವರಾಕ್ಷರಗಳು, ದಟ್ ಈಸ್ ದ ಬೇಸಿಸ್ ಆಗಿರೋದು. ಸ್ವರ ಅಕ್ಷರಗಳು ಇಂಪಾರ್ಟೆಂಟ್ ಆಗತ್ತೆ. ಆ ಸ್ವರಾಕ್ಷರಗಳಲ್ಲಿ ನಾವು ನೋಡಿದ್ದೀವಿ, ಸ್ವರಾಕ್ಷರಗಳು ಅಂದ್ರೆ ವಾಯುದೇವರ ಸನ್ನಿಧಾನ, ವಾಯುದೇವರ ಅಭಿಮಾನಿಗಳು ಅಂತ ನೋಡಿದ್ದೀವಿ. ಸೊ ಅದನ್ನ ಮೂಲತಃ ಇಟ್ಟುಕೊಂಡು ಬರೆಯೋದು ಅಂತ ಮೋಸ್ಟ್ ಆಫ್ ದ ಕಾಮೆಂಟೇಟರ್ಸ್ ಹಾಗೆ ತಗೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ರಿಪಿಟೇಷನ್ ತರ ಆಗತ್ತೆ. ಇಲ್ಲಿ ಹೇಳಿರುವಂತದ್ದು ನಾಲ್ಕು ರೂಪಗಳನ್ನ ಸೇರಿಸಿದ್ದಾರೆ. ಈ ಪದ್ಯ ಹೀಗಿದೆ, ಎರಡದಿಕ ಎಪ್ಪತ್ತೆನಿಪ ಸಾವಿರದ ಸಾವಿರದ ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಹೌ ನೂರ ಒಂದು ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ನೈರನ್ ತರದಿ ಪೂಜಿಸುತ್ತಿರು ತಿಹರು ಪರಮಾದರದಿ ಭೂಸುರರು ಅಂತ. ಭೂಸುರರು ಭೂಸುರರು ಅಂದ್ರೆ ಭೂಸುರರು ಅಂದ್ರೆ ಬ್ರಾಹ್ಮಣರು ಅಂತ. ಬ್ರಾಹ್ಮಣರು ಅಂದ್ರೆ ಬ್ರಹ್ಮನನ್ನ ಹೊಂದಬೇಕು ಅಂತ ಬಯಸುವವರು ಬ್ರಾಹ್ಮಣರು. ಸೊ ಈ ಬ್ರಾಹ್ಮಣರು ಪೂಜೆ ಮಾಡುವಾಗ ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2,78,000 ಅಂದ್ರೆ ಇಲ್ಲಿ ನಮ್ಮ ದೇಹದಲ್ಲಿ ಅಂದ್ರೆ ಫಸ್ಟ್ ಪೂಜೆ ಹಿಂದೆ ಹೇಳಿದಂತೆ ಏನೇ ಪೂಜೆ ಮಾಡಬೇಕಂದ್ರು ನಮ್ಮ ದೇಹದಲ್ಲಿ ಇರುವಂತ ದೇವರನ್ನ ಧ್ಯಾನ ಮಾಡೋದು. ಎಲ್ಲವೂ ಈ ದೇಹದಲ್ಲೇ ಇದೆ, ಈ ದೇಹದಲ್ಲಿ ಇದೆ. ಅದು ಹೇಗಿದೆ, ಹೇಗೆ ನಮ್ಗೆ ಪೂಜೆ ಮಾಡ್ಲಿಕ್ಕೆ, ನಮ್ಮ ದೇಹದಲ್ಲಿ ಇದ್ರೆ ನಾವು ಹೇಗೆ ಪೂಜೆ ಮಾಡೋದು, ನಮ್ಮ ಭಕ್ತಿಯನ್ನ ತೋರ್ಸ್ಲಿಕ್ಕೆ ನಮ್ಮನ್ನ ನಾವೇ ಮಾಡ್ಕೊಳ್ಳೋದು ಅಷ್ಟೇ, ಹೇಗೆ ತೋರ್ಸೋದು, ಹೌ ಟು ಎಕ್ಸ್ಪ್ರೆಸ್ ದೇವರ ಪೂಜೆ, ದೇವರಿಗೆ ಆ ಒಂದು ಸಮರ್ಪಣವನ್ನ ಹೇಗೆ ನಮ್ಮ ಮನಸ್ಸಲ್ಲಿ ಇರುವಂತದನ್ನ ವ್ಯಕ್ತ ಮಾಡಬೇಕಂದ್ರೆ ಏನು ಮಾಡೋದು ಅಂದ್ರೆ ಫಸ್ಟ್ ನಮ್ಮಲ್ಲಿ ಚಿಂತನೆಯನ್ನ ಮಾಡಬೇಕು. ಚಿಂತನೆ ಮಾಡಿ ಅದಕ್ಕೆ ಪ್ರತಿನಿಧಿಯಾಗಿರುವಂತ ಹೊರಗೆ ದೇವರು ಅದಕ್ಕೆ ತಕ್ಕಂತೆ ಹೊರಗೇನೂ ಸೃಷ್ಟಿ ಮಾಡಿದ. ಇಟ್ಸ್ ನಾಟ್ ವೈ ಅದರ್ ವೇರ್, ನಮ್ಮ ದೇಹದಲ್ಲಿ ಇರೋದೇ ಹೊರಗೆ ಇರಲಿದ ಅಂತ. ಸೊ 2,78,000 ನಾಡಿ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಹಿಂದೆ ನೋಡಿದೀವಿ 72,000 ನಾಡಿಗಳು ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನ ವಿವರವಾಗಿ ನಾಡಿ ಪ್ರಕರಣದಲ್ಲಿ ಹೇಳ್ತಾರೆ. ಇಲ್ಲಿ ತಕೊಂಡಿರೋದು 101 ಆಮೇಲೆ 12 ನಾಡಿಗಳು, ಇದು ಮುಖ್ಯವಾಗಿ ಇದನ್ನ ತಗೊಂಡಿದ್ದಾರೆ. ಸೊ 101 ನಮ್ಗೆ ಇದು ನಾಡಿಗೆ ಮುಖ್ಯವು ಏಕೋತ್ತರ ಶತಗಳಲ್ಲಿ ಇರವು ಅಂದ್ರೆ ಅಂದ್ರೆ 2,78,000 ನಾಡಿಗೆ ಮುಖ್ಯ, ಇದರಲ್ಲಿ ಇಂಪಾರ್ಟೆಂಟ್ ಒಂದು. ಇಷ್ಟು ನಾಡಿಗಳನ್ನು ನಾವು ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ, ಮುಖ್ಯವಾಗಿ ತಗೊಳ್ಳೋಣ. ಮುಖ್ಯವಾಗಿ ಏನು ಅಂದ್ರೆ ಏಕೋತ್ತರ ಶತಗಳಲ್ಲಿ ಅಂದ್ರೆ 1/100 ಅನ್ನ ತಗೊಳ್ಳೋದು ಅಂತ. ನಮ್ಮಲ್ಲಿನೂ ಏನಾದ್ರು ಕೊಡೋವಾಗ್ಲೂ ನಾವು 100 ಅಂತಾನೆ ಕೊಡೋದು, 101 ಅಂತ. ಯಾಕೆ ಅಂದ್ರೆ ಅಂದ್ರೆ ಸುಮ್ನೆ 101 ಯಾಕೆ ಬರೆಯೋದು ಅಂದ್ರೆ ಅಪ್ಪ ನಾನೇ ಕೊಡ್ತೀನಿ ಆ ಭಾವನೆ ನನ್ಗೆ ಬೇಡಪ್ಪ, ಇಲ್ಲಿ ಇರುವಂತ ನನ್ನ ದೇಹದಲ್ಲಿ ಇಷ್ಟು ನಾಡಿಗಳಿದೆ, ಇವರು ನನಗೆ ಪ್ರೇರಣೆ ಕೊಟ್ಟು ನನ್ನ ಕರ್ಮಕ್ಕೆ ಅನುಸಾರವಾಗಿ ನನ್ಗೆ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ಕೊಡಬೇಕು ಎಂಬ ಒಂದು ಇಚ್ಛೆಯನ್ನು ಕೊಟ್ಟು ನನ್ನ ಕೈ ಮೂಲಕ ಬರ್ಸ್ತಾ ಇದ್ದಾರೆ, ಅದಕ್ಕೆ ಬೇಕಾದ ದುಡ್ಡು ಇಟ್ಟು ಈ ಒಂದು ಚಿಂತನೆಯಿಂದ ಕೊಡೋದು. ಅಲ್ಲಿನೂ ದೇವರದು ಸ್ಮರಣೆ ಬಡಬೇಕು ಅಂತ ಅದನ್ನ ಹೇಳೋದು. ಸೊ ಇಲ್ಲಿ ನಾಡಿಗಳು ಅಂತ ಹೇಳ್ತಾರೆ. ನಾಡಿಗಳು ನಮ್ಮ ದೇಹದಲ್ಲಿ ಏನೇನು ನಾಡಿಗಳು ಇದೆಯೋ ನಾಡಿಗಳಲ್ಲಿ ನಾವು ನೋಡಿದೀವಿ, ನಾಡಿಗಳಲ್ಲಿ ಆ ತೀರ್ಥಾಭಿಮಾನಿ ನದಿ ಅಭಿಮಾನಿ ದೇವತೆ, ನಾಡಿ ನದಿ ಆ ನದಿ ಅಭಿಮಾನಿ ದೇವತೆಗಳು ಆ ಒಂದು ರೂಪದಿಂದ ರೂಪ ವಿಶೇಷದಿಂದ ಅವರು ತೀರ್ಥ ವಿಶೇಷದಿಂದ ತೀರ್ಥ ಶಬ್ದರಾಗಿ ಆ ತೀರ್ಥ ವಿಶೇಷದಿಂದ ಆ ಒಂದು ನಾಡಿಗಳಲ್ಲಿ ಆಯಾ ದೇವತೆಗಳು ಇದ್ದಾರೆ ಅಂತ ಚಿಂತನೆ. ಈ ದೇವತೆಗಳಲ್ಲಿ ಮುಖ್ಯವಾಗಿ 101 ಅಂತ ಹೇಳ್ತಾರೆ. ಈ 101 ಎಲ್ಲಿ ಇದೆ ಅಂದ್ರೆ ಅಲ್ಲಿ ಆಗ್ನೇಯ ಪುರಾಣವನ್ನ ಕೋಟ್ ಮಾಡಿ ಹೇಳ್ತಾರೆ. ಈ 101 ಅಂದ್ರೆ ನಮ್ಮ ಹೃದಯದಲ್ಲಿ ಚಿಂತನೆ ಮಾಡೋದು. ಏನೊಂದು ಚಿಂತನೆ ಮಾಡೋದು, ನಾವು ಹೇಳ್ತೀವಿ ಈ ಕಡೆ ಒಂದು ಇಡ ನಾಡಿ, ಪಿಂಗಳ ನಾಡಿ, ಸುಷುಮ್ನ, ಮುಖ್ಯವಾಗಿ ಇದನ್ನ ಇಟ್ಟುಕೊಳ್ತೀವಿ ನಾವು. 3 ನಾಡಿಗಳನ್ನ ಚಿಂತನೆ ಮಾಡ್ತೀವಿ. 3 ನಾಡಿಗಳು ಹೇಗಿದೆ ಅಂದ್ರೆ ಈ ಕಡೆ 50 ಇಡ, ಪಿಂಗಳ ಇಡ 50, ಪಿಂಗಳ 50 ಇದೆ, ಮಧ್ಯದಲ್ಲಿ ಸುಷುಮ್ನ ಇದೆ. ಸೊ 50+50 100+1 101 ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ. ಇದನ್ನೇ ಒಂದು ಮಂಟಪ ಅಂತ ಚಿಂತನೆ ಮಾಡೋದು. ನಮ್ಮ ಹೃದಯದಲ್ಲಿ ಬರುತ್ತೆ, ಹೃದಯದಲ್ಲಿ ನೋಡುವಾಗ ಅಲ್ಲಿ ನಾಡಿಗಳು ನಾವು ಅಲ್ಲಲ್ಲಿ ನೋಡ್ತಾ ಬಂದಿದ್ದೀವಿ. ಈ ನಾಡಿಗಳೆಲ್ಲ ಮೇಲೆ ಬರುತ್ತಂತ, ಹೀಗೆ ಮೇಲೆ ಬರುವಾಗ ನಮ್ಮ ಹೃದಯ ಸ್ಥಾನ ಅಲ್ಲೇ ವಿಶೇಷವಾಗಿ ಚಿಂತನೆ ಮಾಡ್ತೀವಿ ನಾವು. ಯಾಕಂದ್ರೆ ಅಲ್ಲೇ ವಾಯುದೇವರು, ಆ ವಾಯುದೇವರ ಜೊತೆಯಲ್ಲಿ ಭಗವಂತ ಅಲ್ಲಿ ಕೂತಿದ್ದಾನಂತ. ಅಲ್ಲಿ ಹೇಗಿದೆ ಅಂದ್ರೆ ಈ ನಾಡಿಗಳು, ಅದಕ್ಕೆ ಕೆಲವೊಮ್ಮೆ ಹೇಳ್ತಾರೆ ನಾಡಿಗಳು ಮಂಟಪ ಅಂತ ಒಂದು ಕರೀತಾರೆ. ಕೆಲವೊಮ್ಮೆ ಊಟ ಟೈಮ್ಲಿ ಮಾಡುವಾಗ ಇದೇ ವಸ್ತ್ರಗಳು ತರ ಈ ನಾಡಿಗಳು ದೇವರನ್ನ ಸುತ್ತುಕೊಂಡು, ಒಳಗಿರುವಂತ ದೇವರ ಸುತ್ತುಕೊಂಡು ಇದ ಹೃದಯದಲ್ಲಿ ಅಂತ, ಅದೇ ವಸ್ತ್ರವಾಗಿ ಇದ ಅಂತ. ಹಿತಾನಾಡಿಗಳು ಅಂತ, ಅಹಿತ ನಾಡಿಗಳು ದೇವರನ್ನ ಅಹಿತ ವಹಿತ ವಾಹಿತ ನಾಡಿಗಳು ಅಂತ, ಹಿತ ಅಂತಾರ ವಾಹಿತ ಅಂತ, ದೇವರನ್ನ ಹೊತ್ತುಕೊಂಡಿರುವಂತ ನಾಡಿಗಳು ಅಂತ ಇಲ್ಲಿ ಹೇಳ್ತಾರೆ. ಈ ನಾಡಿಗಳು ಅಭಿಮಾನಿ ದೇವತೆಗಳು ಅಲ್ಲಲ್ಲಿ ಇಲ್ಲಿ ಕೂತಿದ್ದಾರೆ, ಕೂತ್ಕೊಂಡು ಅಲ್ಲಿ ಅಲ್ಲಿ ಸುತ್ತಾ ಇದ್ದಾರೆ ಅಂದ್ರೆ ಆ ಒಂದೊಂದು ನಾಡಿಗಳಲ್ಲಿನೂ ಅದಕ್ಕೆ ವಾಹಿತ ನಾಡಿಗಳು ಅಂತನೂ, ಅದಕ್ಕೆ ಅಹಿತ ವಾಹಿತ ಅಂತನೂ ಕರ್ತಾರೆ. ಅಂದ್ರೆ ಭಗವಂತನನ್ನ ಹೊತ್ತುಕೊಂಡು ಇದ್ದಾರೆ ಅಂತ, ಒಂದೊಂದು ನಾಡಿಯಲ್ಲಿನೂ ಒಂದೊಂದು ಭಗವಂತನ ಹೊತ್ತುಕೊಂಡು ಈ ಹೃದಯದಲ್ಲಿ ಇರುವಂತ ಇವನನ್ನ ಸುತ್ತಿನೂ ಇದ್ದಾರಂತ. ಎಲ್ಲಾ ಕಡೆನೂ ಭಗವಂತ ಇದ್ದಾನೆ, ಅವರು ಪ್ರತಿಯೊಬ್ಬರಿಗೇನು ಒಂದೊಂದು ರೂಪದಿಂದ ಅವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರ ಅಂತ ಹೇಳ್ತಾರೆ. ಸೊ ಇದು 101 ಆಗತ್ತೆ. ಇದು 101 ಯಾವುದು ಎಂಬುದನ್ನ ಅದು ಸಂಕಷ್ಣ ಒಡೆಯರ್ ಕಾಮೆಂಟ್ರಿಯಲ್ಲಿ ನೋಡಿದಂತೆ, ಅಲ್ಲಿ 51 ಅಕ್ಷರಗಳು ಅಂದ್ರೆ ಅಕ್ಷರಕ್ಕೆ ಅಕ್ಷರದಲ್ಲಿ ಇರುವಂತ ಅಜ ಆನಂದ ಅಂಬ ರೂಪಗಳು, ಆ ರೂಪಗಳು ಮತ್ತು ಕೇಶವಾದಿ 24 ತತ್ವದಲ್ಲಿ ವಿಶೇಷವಾಗಿರುವಂತಹ ಆ ರೂಪಗಳು ಇದೆ. ಮತ್ತು ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಅದು 4. ಮತ್ತು ವಾಸುದೇವ ಪ್ರದ್ಯುಮ್ನ ಅಂದ್ರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಇದು ಉಳಿದದ್ದು ಇಲ್ಲಿ ಹೇಳ್ತಾ ಇಲ್ಲ. ನಾದ ಇದು ಮಾತ್ರ ತಗೊಂಡಿದ್ದಾರೆ, ಆಡಿಬಲ್ ಒನ್ಸ್ ಅನ್ನ ಮಾತ್ರ ತಗೊಂಡಿದ್ದಾರೆ, ಉಳಿದದನ್ನ ತಗೊಂಡಿಲ್ಲ. ಸೊ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ 4 ಇಟ್ಕೊಂಡಿದ್ದಾರೆ. ಆಮೇಲೆ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಈ 4 ರೂಪಗಳು ಎಲ್ಲಾ ಕಡೆ ಇರುವಂತ 4 ವ್ಯೂಹ. ಮತ್ತು 3 ಅವಸ್ಥೆಗಳು, ಒಂದು ಹೊಂದಬೇಕಾದ ತುರಿಯ, ಸೊ ಈ 4. ಮತ್ತು ದಶಾವತಾರಗಳು, ವೇದವ್ಯಾಸ, ದತ್ತಾತ್ರೇಯ, ಸಿಂಶುಮಾರ ಮೂರ್ತಿ ಮತ್ತು ಮೂಲರೂಪಿ ನಾರಾಯಣ, ಅಂದ್ರೆ ನಮ್ಮ ಹೃದಯದಲ್ಲಿ ಒಳಗೆ ಇರುವಂತ, ದಟ್ ಇಸ್ ದ ಸೆಂಟರ್ ಒನ್, ಅಲ್ಲಿ ಇರುವಂತ ಪ್ರಾಜ್ಞಾನಾಮಕ. ಇಲ್ಲಿ ನಮ್ಗೆ ನಾವು ಚಿಂತನೆ ಮಾಡ್ತಾ ಇದೀವಿ, ಪ್ರಾಜ್ಞಾನಾಮಕನಾದಂತ ಭಗವಂತ. ಹೀಗೆ 101 ಇರುತ್ತೆ. ಈ 101 ಇಟ್ಟುಕೊಂಡು ಅದಕ್ಕೆ ಇದು ಈ ವಿಷಯವು ತಂತ್ರಸಾರ ಸಂಗ್ರಹದಲ್ಲೇ ಬಂದಿದೆ. ಕಂಟಿನ್ಯೂಸ್ ಆಗಿ ಅದು ಹೇಳುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅಲ್ಲಿ ಕಾಂಟೆಕ್ಸ್ಟ್ ಹೇಗೆ ತರ್ತಾ ಇದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ತರುವಾಗ, ಈ ಪಾಪ ಪುರುಷನ ವಿಸರ್ಜನೆ ಮಾಡ್ತೀವಲ್ಲ ನಾವು, ಈ ಪಾಪ ಪುರುಷನ ವಿಸರ್ಜನೆ ಮಾಡುವಾಗ ಆ ಒಂದು ಪಾಪ ಪುರುಷನನ್ನ ಚಿಂತನೆ ಮಾಡಿ ಅವನನ್ನ ಒಣಗಿಸಬೇಕು ಅಂತಾರೆ. ಒಣಗಿಸಿ ಅವನ್ ಹೇಗೆ ಬಿದ್ದಿರ್ತಾನಂದ್ರೆ ಸುಟ್ಟ ಕಟ್ಟಿಗೆ ಅಂತೆ ಅವನ್ ಆಗ್ಬಿಟ್ಟಿದ್ದೆ ಇರ್ತಾನಂತ. ಅಲ್ಲಿ ಇರುವಂತ ಚೂರು ಚಾರು ಆ ಒಂದು ಗಾಳಿಯನ್ನು ಪೂರಾ ಗಾಳಿಯಿಂದ ಶುಷ್ಕ ಮಾಡಿಬಿಟ್ಟು ಹೃದಯಕ್ಕೆ ತಂದಾಗೆ ನರಸಿಂಹ ಅಗ್ನಿ ಅಗ್ನಿ ಅಂತ ಬರುತ್ತೆ ನೋಡಿ. ನಾವು ಅಗ್ನಿ ಅಗ್ನಿ ಅಂತ ನಾವು ಹೇಳುವಾಗ ಸಂಕಷ್ಟ ಅಂತ ಹೇಳ್ತೀವಲ್ಲ, ಅಲ್ಲಿ ಚಿಂತನೆ ಹೇಗೆ ಅದು ಉರಿ ಇರುತ್ತೆ ಅಂದ್ರೆ ನರಸಿಂಹದೇವರು ನರಸಿಂಹ ಅಗ್ನಿ ಅಂತಾನೆ ಬರೀತಾರೆ. ನರಸಿಂಹ ಈ ತಂತ್ರಸಾರ ಸಂಗ್ರಹದಲ್ಲಿ ಪಾಪ ಪುರುಷ ವಿಸರ್ಜನೆ ಬರೆಯುವಾಗ ನರಸಿಂಹ ಅಗ್ನಿಯಲ್ಲಿ ಯಾರು ಚಂದಾಗ ಸುಟ್ಟು ಹೊರಗಡೆ ತಳ್ಳು ಬಿಡ್ತಾರಂತ ರಮ್ಮಂಬೋ ಇದನ್ನ ತಳ್ಳಿ ಬಿಡ್ತೀವಲ್ಲ. ಆಮೇಲೆ ತಿರ್ಗಾ ನಾವು ಬಂದು ಅಮೃತ ಕಲಶ ಅಮೃತ ಮೇಲೆ ಚಂದ್ರಮಂಡಲದಲ್ಲಿ ಇರುವಂತ ಧನ್ವಂತ್ರಿ ಸದಾ ಭಿನ್ನ ವಾಸುದೇವ ರೂಪದಿಂದ ಅದು ನಮ್ಗೆ ಸುರಿಸ್ತಾ ಇದೆ ಅಂಬೋದಲ್ಲಿ ಅಲ್ಲಿ ನಾವು ಸ್ನಾನ ಮಾಡಬೇಕು. ಸ್ನಾನ ಮಾಡ್ತೀವಿ ಎಂಬ ಭಾವನೆ, ಒಂದು ಕಣ ಕಣದಲ್ಲಿ ಸ್ನಾನ ಮಾಡ್ತೀವಿ ಆ ಅನುಭವವನ್ನ ತಂದುಕೊಳ್ಳಬೇಕು. ಅವಾಗ ನಾವು ಪೂರ್ಣರಾಗ್ತೀವಿ ಅಂತ ಹೇಳಿ ಅಲ್ಲಿಂದ ಈ ಕಲಶ ಶುರು ಮಾಡ್ತಾರೆ. ಕಲಶನಾಮಕ ದೇವತೆ ಅಂತ ಅಲ್ಲಿ ಅರಿದು ದೇಹದಿ ಕಲಶನಾಮಕ ಅಂತ ಹೇಳ್ತಾರೆ. ಕಲಶನಾಮಕ ಅಂತ ಹೇಳುವಾಗ ಇಲ್ಲಿ 2 ಅರ್ಥವನ್ನ ಕೊಡ್ತಾರೆ. ಯಾಕೆ ಇದಕ್ಕೆ ಕಲಶ ಅಂತ ಹೇಳ್ತಾರ ಅಂದ್ರೆ ಕಲೆಗಳಿಂದ ನಾಡಿ ಅಂದ್ರೂ ಅಷ್ಟೇ, ಅಥವಾ ನಾಡಿ ಅಂದ್ರೆ ನಾ ಅಲಂ ಅಂದ್ರೆ ಎಲ್ಲವೂ ಕಲೆಗಳು ಅಂತ ಎಲ್ಲವೂ ಸೇರಿ ಇರುವಂತ ಒಂದು ಗುಂಪು. ಅಂದ್ರೆ ಕಲಾ ಅಂತ ಹೇಳುವಾಗ ಕಲಾ ಅಂದ್ರೆ ಒಂದೊಂದು ಭಾಗ ಅಂತ ಅರ್ಥ ಆಗತ್ತೆ. ಸೊ ದೇವರ ಒಂದೊಂದು ಭಾಗವ ಇದೆಲ್ಲ ಅಂದ್ರೆ ಇದು ದೇವರ ಒಂದೊಂದು ಭಾಗ ಅಂತ ಅರ್ಥ ಅಲ್ಲ. ದೇವರಿಗೆ ಸ್ವಾಂಶಕಲಾ ಭಿನ್ನಾಂಶಕಲಾ ಅಂತ ಇದೆ. ಸ್ವಾಂಶಕಲಾ ಅಂದ್ರೆ ಇಟ್ ಈಸ್ ಇಂಡಿವಿಜಿಬಲ್, ಅವನೇ ಅವನಾಗಿ ಇರುವಂತ, ಅವನು ಎಲ್ಲದಿಂದಲೂ ಕೂಡಿ ಇರುವಂತ ಒಂದೇ ಏಕೈಕ ರೂಪ ಅವನು. ಸೊ ಅದಕ್ಕೆ ಅವನದ್ದೇ ಆದ ಅಭಿನ್ನ ರೂಪಗಳನ್ನು ಕಲೆಗಳು ಅಂತ ಹೇಳ್ತಾರೆ. ಅದಕ್ಕೆ ಸ್ವ ಅಂಶ ತನ್ನದೇ ಆದಂತ ಅಂಶ ಅಂತ ನಾವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಬಳಸ್ತೀವ ಪದವನ್ನ. ಬಟ್ ಇಟ್ ಈಸ್ ನಾನ್ ಡಿಫ್ರೆಂಟ್, ತನ್ನದ್ದೇ ಆದಂತದ್ದು ಕಲಾ ಅಂತ ಹೇಳ್ತಾರೆ. ಇನ್ನೊಂದು ಭಿನ್ನಾಂಶ ಅಂದ್ರೆ ಪ್ರತಿಬಿಂಬಗಳು, ಎಲ್ಲ ಉಳಿದು ದೇವರನ್ನ ಬಿಟ್ಟಿರೋದೆಲ್ಲ ಭಿನ್ನಾಂಶಗಳು ಅಂತ ಹೇಳ್ತೀವಿ. ಇದು ಸ್ವಾಂಶ ಕಲಾ. ಸೊ ಈ ದೇವರಿಗೆ ಕಲಾ ಅಂದ ಕಲಶ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳುವಾಗ ಅಲ್ಲಿ ನಾರಾಯಣ ಉಪನಿಷತ್ತಿನಲ್ಲಿ ಹೇಳ್ತಾರೆ ಸುಖರೂಪತ್ವಾತ್ ಕಲಶಃ. ಕಲಶ ಅಂತ ಇಲ್ಲಿ ಯಾಕೆ ಕರೀತಾರೆ, ಕಲಶನಾಮಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವನ ಹೆಸರು ಏನು, ಈ 101 ಅಲ್ಲಿ ಇರುವಂತ ಈ ರೂಪಗಳು, ಈ ಗುಂಪು 101 ಗುಂಪು ಇದೆಲ್ಲ, ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕಲಶ ಅಂತ ಕರೀತಾರೆ. ಇದೇ ಕಲಶ. ಈ ಕಲಶ ಅಂತ ಯಾಕೆ ಕರೀತಾರೆ ಅಂದ್ರೆ ಸುಖರೂಪತ್ವಾತ್ ಕಲಶ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಸುಖರೂಪತ್ವಾತ್ ಕಲಶ ಅಂತ ಒಂದರ್ಥ, ಇನ್ನೊಂದ್ ಬಂದು ಕ ಅಂತ ಹೇಳುವಾಗ ಸುಖ ಅಂತಾನೆ ಆಗತ್ತ. ಕ ಕ ಸುಖದಿಂದ ಕಂ ಕಂ ಶಂ ಕಲಯಂತೀತಿ ಕಲಶ ಶಂ ಕಲಯಂತಿ. ಸುಖವನ್ನ ಉಂಟು ತಾನು ಸುಖದಿಂದ ಪೂರ್ಣನಾದವನು ತನ್ನನ್ನ ಕಲಶ ಅಂತ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಕಲಶ ಅಂದ್ರೆ ನಾವು ಒಂದು ತಂಬಿಗೆಯಲ್ಲಿರುವಂತ ನೀರು ಇಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಇನ್ಸ್ಟೆಡ್ ಆಫ್ ದಟ್ ಭಗವಂತ ಅಲ್ಲಿ ಇದ್ದಾನಂತ, ಅಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ಭಗವಂತ ಅವನು ಇದ್ದಾನೆ ಅಂತ ತಿಳ್ಕೊಂಡಾಗ ನಮಗೇನು ಆ ಸುಖವನ್ನ ಕೊಡ್ತಾನೆ ಅಂತ.
ಸೊ ಇವನೇ ಈ ಕಲಶನಾಮಕ. ಈ ಕಲಶನಾಮ ಯಾರು ಇವನು ಅಂದ್ರೆ ಹರಿ. ಯಾಕೆಂದ್ರೆ ಅಲ್ಲಿ 100+1 ತಕೊಂಡಾಗ ಪ್ರಾಜ್ಞ ನಮ್ಮ ಬಿಂಬರೂಪಿನೇ ಬಂದಿದ್ದಾನಲ್ಲ. ಸೊ ಇದೇ ಕಲಶ ನಮ್ಮ ಒಳಗೆ ಈ ಒಂದು ನದಿಯಭಿಮಾನಿ ದೇವತೆಗಳು ಒಂದೊಂದು 100+1 ನದಿ ಅಭಿಮಾನಿ ದೇವತೆಗಳು, ನಾಡಿಗಳಲ್ಲಿ ಇರುವಂತ ನದಿ ಅಭಿಮಾನಿ ದೇವತೆಗಳು ಇದ್ದಾರೆ. ಅದು ನೀರು ತಾನೆ, ನೀರಿನ ಅಭಿಮಾನಿ ದೇವತೆಗಳು. ಅಲ್ಲಿ ನೀರು ಓಡ್ತಾ ಇಲ್ಲ, ನೀರಿನ ಅಭಿಮಾನಿ ದೇವತೆಗಳು ಅಲ್ಲಿ ಇದ್ದಾರೆ. ಅವರ ಒಳಗೆ ಈ ಭಗವಂತ ಇದ್ದಾನೆ. ಹೀಗೆ ನಾವು ತಿಳ್ಕೊಂಡ್ರೆ ಅದು ನಮಗೆ ಸುಖವನ್ನ ಕೊಡುತ್ತ. ಕಲಶನಾಮ ಹರಿ ಹರಿ, ಈ ಹರಿಯನ್ನ ಒಳಗೆ ಇರುವಂತ ನೀರಲ್ಲಿ, ಇವಾಗ ಹೊರಗೆ ನಾವು ಇಟ್ಟಿರುವಂತ ಕಲಶ ಅವ್ನು ಹೇಳ್ತಾರ, ಇದು ಗಂಡಸರು ಪೂಜೆ ಮಾಡುವಾಗ ಅವ್ರಿಗೆ ಕರ್ಮ, ಅವ್ರಿಗೆ ಅಧಿಕಾರ ಇದೆ, ನಮ್ಗೆ ಆ ಕರ್ಮಕ್ಕೆ ಅಧಿಕಾರ ಇಲ್ಲ. ಬಟ್ ನಾವು ದಿನಾಗ್ಲೂ ದೇವರಿಗೆ ಏನಾದ್ರು ಪೂಜೆ ಮಾಡುವಾಗ ನೀರು ಅದು ಇದೆಲ್ಲ ಒಂದು ತುಂಬಿಯಲ್ಲಿ ಇಟ್ಟುಕೊಳ್ತೀವಲ್ಲ, ಆವಾಗ ಈ ಚಿಂತನೆ, ಅದು ಮಾಡ್ಲಕ್ಕೆ ಮುಂಚೆ ನೀರು ತಂದು ಇಟ್ಟುಕೊಂಡ ಮೇಲೆ ಒಂದು ನಿಮಿಷ ಮೌನದಿಂದ ಇದನ್ನ ನಮ್ಮ ಆ ಒಂದು ಪಾಪ ವಿಸರ್ಜನೆ ಇದೆಲ್ಲ ಆದ ಮೇಲೆ ಇಲ್ಲಿ ಒಂದು 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 ಫ್ಯೂ ಮಿನಿಟ್ಸ್ ಅದಕ್ಕೆ ಅಂತ ನಾವು ಹೇಳುವಾಗ ಈ ಚಿಂತನೆ ಧನ್ವಂತರಿ ಒಳಗೆ ಹೋಗಿ ನಮ್ಗೆ ಎಲ್ಲ ಮಾಡ್ತಾನೆ. ಆಮೇಲೆ ಈ ನಾಡಿಗೆ ಒಂದೊಂದು ನಾಡಿಯಲ್ಲಿನೂ ಹೋಗ್ಬೇಕಲ್ಲ, ಎಲ್ಲ ಶುದ್ಧೀಕರಣ ಆಗ್ಬೇಕಲ್ಲ, ಅದೆಲ್ಲ ಮಾಡಿದ ಮೇಲೆ ಆಮೇಲೆ ಇಲ್ಲಿ ಮನಸ್ಸು ಈ ಹೃದಯದಲ್ಲಿ ಒಂದು ಮಂಟಪ, ನೂರು ಕಂಬಿನ ಮಂಟಪ ಮಾಡಿ ಅಂದ್ರೆ ಈ ನೂರು ಕಂಬದ ಇದ್ದೇರು ಅಂತ ಹೇಳ್ತಾರೆ. ಕಂಬ ಅಂತ ಹೇಳುವಾಗ ಬರೀ ಹೊರಗೆ ಕಾಣುವಂತದ್ದು ಇಟ್ಕೋಬೇಡಿ. ಈ ಒಂದು ನೀವೊಂದು ಏನೇನು ನದಿಗಳನ್ನ ನೋಡಿದಿರೋ ಹೊರಗಡೆ, ಬಿಕಾಸ್ ಒಳಗೆ ಹೇಗಿದೆ ಅಂತ ಗೊತ್ತಿಲ್ಲ, ಗಂಗೆನೋ ಕಾವೇರಿನೋ ನಿಮ್ಮ ಊರ್ಲಿ ಏನೇನು ನದಿಗಳಿದೆಯೋ ಆ ನದಿಯನ್ನ ಚಿಂತನೆ ಮಾಡುತ್ತಾ ಅದಲ್ಲಿ ಇರುವಂತ ಆ ನದಿಯಿಂದ ನದಿ ಅಲ್ಲಿ ನೀರಿಲ್ಲ, ಅಲ್ಲಿ ಇರುವಂತ ಜಡ ನೀರಲ್ಲಿ ಇರುವಂತ ಆ ಅಭಿಮಾನಿ ದೇವತೆ ಅವಳು ಒಂದು ಆಕಾರವನ್ನ ತೊಟ್ಟು ಇಲ್ಲೇ ಇದೆ, ಇಲ್ಲಿ ಇರೋಳೆ ಹೊರಗೆ ಬರ್ತಾಳೆ, ಇಲ್ಲೆಲ್ಲ ನಿಂತಿದ್ದಾರೆ ಅಂತ ಒಂದು ಚಿಂತನೆ ಮಾಡಿ ಸೆಂಟರ್ಲಿ ಇರುವಂತ ಅಲ್ಲಿನೂ ನದಿ ಅಭಿಮಾನಿ ದೇವತೆ ಶಿಶುಮ್ನ ನಾಡಿಯಲ್ಲಿನು ಆ ಸರಸ್ವತಿ, ಆ ಸರಸ್ವತಿ ಅಲ್ಲಿ ಅವಳು ಇದ್ದಾಳೆ, ಅಲ್ಲಿ ಒಳಗೆ ಭಗವಂತ ಭಾರತೀಯ ರಮಣ ಮುಖ್ಯ ಪ್ರಾಣ ಅವನು ಅಲ್ಲಿ ಪ್ರಾಜ್ಞಾನಾಮಕನಾಗಿ ನಿಂತಿದ್ದಾನೆ, ಅವ್ರಿಗೆ ಇವರೆಲ್ಲ ಮಾಡ್ತಾರ ಅಂತ ಅಲ್ಲಿ ಅದಕ್ಕೆ ನಾವು ಪೂಜೆ ಮಾಡುವಾಗ ಅದನ್ನೇ ಹೇಳ್ತಾರೆ. ಪೂಜೆ ಮಾಡುವಾಗ ಅದಕ್ಕೆ ನಾವು ಕರೆಯೋದು ಇದನ್ನೇ ನಾವು ಹೊರಗೆ ಕರಿತೀವಿ ಅಂತ ಹೇಳ್ತಾರೆ. ಇದನ್ನೇ ತಕ್ಕೊಂಡು ನಾವು ಆ ದೇವರನ್ನ ನಾವು ಕರೆಯುವಾಗ ಅಲ್ಲಿ ಹೇಳ್ತೀವಲ್ಲ, ಅಲ್ಲಿ ಮಂತ್ರಗಳನ್ನ ಹೇಳುವಾಗ ನಾವು ಕಲಶಶ್ಚ ಮುಖೇ ವಿಷ್ಣು. ಸೊ ಇಲ್ಲಿಂದ ಚಿಂತನೆ ಹಾಗೆ ಬರುತ್ತೆ ನಮ್ಗೆ, ನಾವು ಮಂತ್ರ ಹೇಳ್ಬೇಕು ಅಂತ ಅವಶ್ಯ ಇಲ್ಲ, ಇದನ್ನೇ ಪ್ರಾರ್ಥನೆ ಮಾಡಿ ಇವಾಗ ನಮ್ಮ ಕಣ್ಣು ಮುಂದೆ ಆ ಒಂದು ಒಂದು ತುಂಬಿಯಲ್ಲಿ ನೀರಿಟ್ಟಿದ್ದೀವಿ, ಅಲ್ಲಿಂದ ಬಂದು ಕೂತ್ಕೋ ಕಲಶಶ್ಚ ಮುಖೇ ವಿಷ್ಣು. ಆ ಮುಖ ಅಂದ್ರೆ ಮುಖ ಅಂತ ಅರ್ಥ ಅಲ್ಲ, ಮುಖ್ಯವಾದದ್ದು ಅವನೇ, ಎಲ್ಲಾ ಕಡೆನು ವಿಷ್ಣುವೇ ಇದ್ದಾನೆ, ತಾನೇ ಇದ್ದಾನೆ. ಆಮೇಲೆ ಆ ಒಂದು ನೀರು ಆ ತುಂಬಿಗೆ ಒಂದು ಕಂಠ ಭಾಗ ಇದೆಲ್ಲ, ಅಲ್ಲಿ ಬಂದು ರುದ್ರನಲ್ಲಿ ಕೂತು ಅವನೇ ರುದ್ರನಾಗಿದ್ದಾನೆ. ಕಂಠೆ ರುದ್ರ ಸಮಾಶ್ರಿತ ಅಂತ ಅಲ್ಲಿ, ಆಮೇಲೆ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಅಂದ್ರೆ ಮೂಲ ಕಡೆ ಬುಡದಲ್ಲಿ ಕೆಳಗಡೆ ಅಲ್ಲಿ ಏನಿದ್ದಾನೆ ಅಂದ್ರೆ, ಇಲ್ಲಿಂದ ತಂದು ಇಟ್ಟಿದ್ದೀವಲ್ಲ, ಎಲ್ಲ ತಂದು ಇಟ್ಟಿದ್ದೀವಲ್ಲ, ಇಲ್ಲಿಂದ ಹೊರಗೆ ಬಂದು ನೀನೇ ಅಲ್ಲಿ ಬ್ರಹ್ಮನಲ್ಲಿ ಇದ್ದು ಆ ಈ ಕಲಶದಲ್ಲಿ ಕೆಳಗೆ ಅದಕ್ಕೆ ಬುಡಬೇಕಲ್ಲ, ಚಂದಾಗಿರುವಂತ ಬುಡ ಇದ್ರೆ ಚಂದಾಗಿರತ್ತ, ಬುಡದಲ್ಲಿ ಒಂದು ತೂತು ಪೀತು ಇದ್ರೆ ಎಲ್ಲ ಸೋರಿ ಹೋಗುತ್ತೆ. ಸೊ ಬ್ರಹ್ಮನನ್ನೇ ಇಟ್ಕೊಂಡಿದೀವಿ, ಮೂಲೆಯ ಸತಸ್ಥಿತೋ ಬ್ರಹ್ಮ. ಸೊ ಮಧ್ಯೆ ಗುಂಡಕ ಅದು ಪೋರ್ಷನ್ ಇರುತ್ತೆ, ಅಲ್ಲೆಲ್ಲ ಯಾರನ್ನ ಇಟ್ಕೋಬೇಕು ಅಂದ್ರೆ ಇಷ್ಟು ತನಕ ಬಂತಲ್ಲ, ಇಷ್ಟು ತನಕ ಏನ್ ಹೇಳಿದೀವಿ, ಮಧ್ಯೆ ಮಾತೃಗಣ ಸ್ಮೃತ ಮಾತೃಗಣ ಇಷ್ಟು ಒಂದು ಅಜಾದಿ ರೂಪಗಳು ಇದು ಎಲ್ಲ ಇದೆಲ್ಲ, ಇಷ್ಟು ಗಣಗಳು ಎಷ್ಟೆಷ್ಟು ಈ ಅಕ್ಷರಗಳ ಸಂಯೋಜನದಿಂದ ಎಷ್ಟೆಷ್ಟು ದೇವತೆಗಳು ಎಷ್ಟೆಷ್ಟು ಇದ್ದಾರೆ ಎಲ್ಲವನ್ನು ಅಲ್ಲಿ ಇಟ್ಟುಕೊಳ್ಳೋದು ಅಂತ ಹೇಳಿ, ಆಮೇಲೆ ಕುಕ್ಷ ಆ ಕುಕ್ಷಿ ಭಾಗದಲ್ಲಿ ಆ ಹೊಟ್ಟೆ ಭಾಗದಲ್ಲಿ ಅಲ್ಲಿ ಹೊಟ್ಟೆ ಭಾಗದಲ್ಲಿ ಎಲ್ಲೆಲ್ಲಿ ಸಾಗ ಅಂದ್ರೆ ಏನಾಯ್ತು, ನಮ್ಮ ದೇಹದಲ್ಲಿ ಇರುವಂತದ್ದನ್ನೇ ಆ ಚಿಕ್ಕ ತುಂಬಿಯಲ್ಲಿ ಬಂದು ಎಲ್ಲ ಸೂಕ್ಷ್ಮ ಇದ್ರಲ್ಲಿ ಬಂದು ಎಲ್ಲರೂ ಕೂತ್ಕೊಳ್ಳಿ. ಸೊ ದಟ್ ಬಿಕಮ್ಸ್ ವೆರಿ 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 ನಮ್ಗೆ ಇವಾಗ ತುಂಬಾ ಸೇಕ್ರೆಡ್ ಆಗ್ಬಿಡತ್ತೆ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡೋಣ, ನಾವು ಬುಧವಾರ ಕಂಟಿನ್ಯೂ ಮಾಡೋಣ ಅಂಬುದಲ್ಲಿ ಕೃಷ್ಣಾರ್ಪಣಮಸ್ತು. ಟೈಮೇ ನೋಡಿಲ್ಲ.